ವಿಶ್ವದಲ್ಲಿ ನಾವು ಇದ್ದೇವೆ, ವಿಶ್ವರೂಪದಲ್ಲಿ ನಾವು ಸೇರಿದ್ದೇವೆ. ನಮ್ಮನ್ನು ಬಿಟ್ಟು ವಿಶ್ವವಿಲ್ಲವಲ್ಲ. ಅಂದರೆ ಭಗವಂತನ ಜೀವನದಲ್ಲಿ ನಮ್ಮ ಜೀವನ ಸೇರಿದೆ. ನಮಗದು ತಿಳಿಯದಿದ್ದರೂ ಆದುದರಿಂದ ವಿಶ್ವರೂಪದಲ್ಲಿ ಭಾಗವಹಿಸದೇ ಇರುವುದು ಸಾಧ್ಯವಿಲ್ಲ. ನಮಗೆ ಗೊತ್ತಿಲ್ಲದೆ ಭಾಗವಹಿಸುತ್ತಿದ್ದೇವೆ. ಇದರಲ್ಲಿ ನಮ್ಮ ಆಯ್ಕೆ ಏನೂ ಇಲ್ಲ. ಗೊತ್ತಿಲ್ಲದೆ ಪಾಲ್ಗೊಳ್ಳುತ್ತಿರುವಾಗ ಆಯ್ಕೆಯ ಮಾತೇ ಇಲ್ಲವಲ್ಲ. ಅಂದರೆ ನಾವು ಭಾವಿಸಿದಷ್ಟು ನಮ್ಮ ಬಾಳು ಪರ್ಸನಲ್ ಅಲ್ಲ, ವೈಯಕ್ತಿಕವಲ್ಲ, ಅದು ಇಂಪರ್ಸನಲ್ ಕೂಡ ಆಗಿದೆ. ಆಯ್ಕೆಯ ಮಾತು ಏನಿದ್ದರೂ ಗೊತ್ತಿದ್ದು ಪಾಲ್ಗೊಳ್ಳುವಾಗ ಅಲ್ಲವೇ. ಅಂದರೆ ನಮ್ಮ ಬಾಳು ಅವೈಯಕ್ತಿಕವೂ ಆಗಿದೆ, ವಿಶ್ವ ಸಂಬಂಧಿಯಾಗಿದೆ. ವೈಯಕ್ತಿಕತೆಯ ಅನುಭವವೇನೋ ನಮಗೆ ಆಗಿದೆ, ಅವೈಯಕ್ತಿಕತೆಯ ಅಂದರೆ ವಿಶ್ವದ ಅನುಭವವಾಗಿಲ್ಲ. ಆದರೆ ಆ ಅನುಭವವಾಗುವುದು ಅನಿವಾರ್ಯ ಎಂದು ಕೃಷ್ಣ ತೋರಿಸುತ್ತಾನೆ. ತಾನೇ ಕಣ್ಣನ್ನು ಕೊಟ್ಟು ತಾನೇ ತನ್ನ ವಿರಾಟ್ ವಿಶ್ವರೂಪವನ್ನು ತೋರಿಸುವ ಮೂಲಕ. ಇದೇ ನರನಾದ ತನ್ನ ನರಮಂಡಲದಲ್ಲಿ ಆಗುತ್ತಿರುವ ಅನುಭವಗಳ ಮೂಲಕ ವೈಯಕ್ತಿಕತೆಯನ್ನು ಅನುಭವಿಸುತ್ತಿರುವ, ಆ ಮೂಲಕ ವೈಯಕ್ತಿಕತೆಯೇ ಮಹತ್ವದ್ದು, ಮೂಲಭೂತವಾದದ್ದು ಎಂದು ಭಾವಿಸಿದ ನರನಿಗೆ ಅರ್ಜುನನಿಗೆ ತೋರಿಸಿದ. ಇದು ಅರ್ಜುನನಿಗೆ ದೊಡ್ಡ ಸವಾಲು. ಕೃಷ್ಣ ಅರ್ಜುನನಿಗೆ ಒಡ್ಡುತ್ತಿರುವುದೆಲ್ಲ ಒಂದು ರೀತಿಯಲ್ಲಿ ಸವಾಲು, ಇನ್ನೊಂದು ರೀತಿಯಲ್ಲಿ ಅನುಗ್ರಹ. ವಿಶ್ವರೂಪದಲ್ಲಿ ಅರ್ಥಾತ್ ವಿಶ್ವದ ಜೀವನದಲ್ಲಿ, ಬದುಕಿನಲ್ಲಿ ಪಾಲ್ಗೊಳ್ಳಲೇಬೇಕು, ಅದರಲ್ಲಿ ಆಯ್ಕೆಗಳಿಲ್ಲ ಎಂದು ತೋರಿಸಿದ ಕೃಷ್ಣ. ವಿಶ್ವರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡುವುದರಲ್ಲಿ ಅರ್ಜುನನ ಆಯ್ಕೆಯನ್ನು ಒಪ್ಪುತ್ತಾನೆ. ವಿಶ್ವದ ಜೀವನದಲ್ಲಿ ಪಾಲ್ಗೊಳ್ಳಲೇಬೇಕು, ಅದರಲ್ಲಿ ಆಯ್ಕೆಗಳಿಲ್ಲ. ಆದರೆ ವಿಶ್ವರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡುವುದರಲ್ಲಿ ಅರ್ಜುನನ ಆಯ್ಕೆಯನ್ನು ಒಪ್ಪುತ್ತಾನೆ. ಭಯಾನಕವಾದ ವಿಶ್ವರೂಪವನ್ನು ಕಂಡು ಭಯ ಸಂತೋಷ ಎರಡೂ ಆಗಿ ಆ ವಿಶ್ವರೂಪವನ್ನು ತನ್ನೊಳಗೆ ಧಾರಣ ಮಾಡಲಾಗದೆ ಸೌಮ್ಯ ರೂಪವನ್ನು ತೋರಿಸು ಎಂದು ಅರ್ಜುನ ಕೃಷ್ಣನಲ್ಲಿ ಬೇಡಿಕೊಂಡನಲ್ಲ, ಕೃಷ್ಣ ಅದನ್ನು ಮನ್ನಿಸಿದ. ಆಶ್ವಾಸಯ ಮಾಸಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುಹು ಮಹಾತ್ಮ. ಭಗವಂತನಾದ ವಾಸುದೇವ ಮತ್ತೆ ತನ್ನ ಸೌಮ್ಯ ರೂಪವನ್ನು ತಾಳಿ ಅರ್ಜುನನನ್ನು ಸಂತೈಸಿದ. ಅಂದರೆ ಅರ್ಜುನನಿಗೆ ಬೇಕಾದಂತೆ ತನ್ನ ರೂಪವನ್ನು ತೋರಿಸಿದ, ತನಗೆ ಬೇಕಾದಂತೆ ತನ್ನ ವಿಶ್ವರೂಪವನ್ನು ತೋರಿಸಿ ಮರಳಿ ಅರ್ಜುನನಿಗೆ ಬೇಕಾದಂತೆ ತನ್ನ ರೂಪವನ್ನು ತೋರಿಸಿದ. ವಿಶ್ವಜೀವನದಲ್ಲಿ ನರ ಪಾಲ್ಗೊಳ್ಳಲೇಬೇಕಾಗಿದೆ, ಆದರೆ ಅದರಲ್ಲಿ ಆಯ್ಕೆ ಇಲ್ಲ. ಆದರೆ ನರನಿಗೆ ಉಪಾಸನೆಯಲ್ಲಿ ಆಯ್ಕೆ ಇದೆ. ಪಾಲ್ಗೊಳ್ಳುವುದಕ್ಕಾಗಿಯೇ ಬಂದವನು, ತನ್ನ ಉಪಾಸನೆಯಲ್ಲಿ ಆಯ್ಕೆ ಇದೆ. ಮತ್ತು ಮನುಷ್ಯರ ಜೀವನವೆಂಬ ನಾಟಕದಲ್ಲಿ ಪಾಲ್ಗೊಳ್ಳದೆ ಇರುವುದು ದೇವರಿಗೆ ಸಾಧ್ಯವಿಲ್ಲ. ಪಾಲ್ಗೊಳ್ಳುವುದಕ್ಕಾಗಿಯೇ ಬಂದವನು ಈ ಪರಸ್ಪರ ಸಂಬಂಧವನ್ನು, ದೇವಜೀವರ ಸಂಬಂಧವನ್ನು, ನರನಾರಾಯಣರ ಸಂಬಂಧವನ್ನು ಮಾನ್ಯ ಮಾಡುತ್ತಾನೆ. ಈ ಸಂಬಂಧದ ಕಾಣಿಕೆಯಿಂದ ಒಡಮೂಡುವ ಭಾವವೇ ಭಕ್ತಿ. ಆದುದರಿಂದಲೇ ವಿಶ್ವರೂಪಾಧ್ಯಾಯದ ಅನಂತರ ನೇರವಾಗಿ ಭಕ್ತಿಯೋಗ. ಇದೇ ವಿಚಿತ್ರ, ವಿಶ್ವದ ಬಾಳಿನ ಜೊತೆ ನನ್ನ ಬಾಳಿನ ಬಾಳುವೆ. ಕಾಲದ ಮಹಾಪ್ರವಾಹದಲ್ಲಿ ನಾನೂ ಇದ್ದೇನೆ, ನಾನು ಬೇರೆಯಲ್ಲ. ಆದರೆ ನನ್ನ ದೇವರನ್ನು ಮಾತ್ರ ನಾನೇ ಕಂಡರಿಸುವೆ. ಇಂಪರ್ಸನಲ್ ಲೈಫ್ ಅಂಡ್ ಪರ್ಸನಲ್ ಗಾಡ್. ಅಂದರೆ ದೇವರು ನಮಗೆ ಬೇಕಾದಂತೆ ತನ್ನನ್ನು ತೋರಿಸಿಕೊಂಡು ತನಗೆ ಬೇಕಾದಂತೆ ನಮ್ಮಿಂದ ಕೆಲಸ ತೆಗೆದುಕೊಳ್ಳುವ ಬದುಕಿನೊಳಗಿನ ಬದುಕು, ನಾಟಕದೊಳಗಿನ ನಾಟಕ, ಆಟದೊಳಗಿನ ಆಟ. ಈ ವಿಚಿತ್ರವನ್ನು ತಿಳಿಯುತ್ತ ಬಂದಂತೆ ಅರ್ಜುನನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು ಅಧ್ಯಾಯದ ಪ್ರಾರಂಭದಲ್ಲಿಯೇ. ಪ್ರಶ್ನೆ ಏನು? ಏವಂ ಸತತಯುಕ್ತಾಯೇ ಭಕ್ತಾಃ ತ್ವಾಂ ಪರ್ಯುಪಾಸತೆ ಏ ಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗವಿತ್ತಮಃ. ಓ ಕೃಷ್ಣ, ನಿನ್ನಲ್ಲಿ ಸದಾ ಮನಸ್ಸು ನೆಲೆಸಿರುವ ಅಭಿಯುಕ್ತರಾದ ಭಕ್ತರು ಮತ್ತು ನಿನ್ನ ಅವ್ಯಕ್ತ ರೂಪದಲ್ಲಿ ಸಾಧನೆ ಮಾಡುವವರು, ಇವರಲ್ಲಿ ಯಾರು ಹೆಚ್ಚಿನವರು? ಅವ್ಯಕ್ತ ರೂಪ ಎಂದರೆ ಭಗವಂತನ ನಿರಾಕಾರ, ಪ್ರಕೃತಿಗೆ ಅತೀತವಾದ, ಅತ್ಯತಿಷ್ಠ ದಶಾಂಗುಲಂ ಎಂದಂತೆ, ಈ ಎಲ್ಲದರ ಆಚೆಗೆ ಚಾಚಿರುವ ತತ್ವವನ್ನು, ಫಾರ್ಮ್ಲೆಸ್ ಅಟ್ರಿಬ್ಯೂಟ್ಲೆಸ್ ಆದ ತತ್ವವನ್ನು ಅಥವಾ ವಿಶ್ವವ್ಯಾಪಿ ಆಗಿರುವ ತತ್ವವನ್ನು, ಈ ಎರಡರಲ್ಲಿ ಯಾವುದು ಬದುಕು ಎಂದು ಒಂದು ವ್ಯಾಖ್ಯಾನ. ಅವ್ಯಕ್ತ ಎಂದಾಗ ಜೊತೆಗೆ ಅಕ್ಷರ ಮತ್ತು ಕೂಟಸ್ಥ ಎಂಬ ಪರಿಭಾಷೆಗಳು. ಸರ್ವತ್ರಗಂ ಅಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ ಎಂದು ಮುಂದಿನ ಶ್ಲೋಕದಲ್ಲಿ ಇದೆಯಾಗಿ. ಹಾಗಿರುವುದರಿಂದ 15ನೆಯ ಅಧ್ಯಾಯದ ಪುರುಷೋತ್ತಮ ಯೋಗದಲ್ಲಿ ಇದೇ ಪದಗಳು ಅಲ್ಲಿ ಸ್ಪಷ್ಟವಾಗಿ ದ್ವಾಭಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಎಂದು ಅಲ್ಲಿ ಬಂದಿರುವುದಾಗಿ, ಕ್ಷರಾಕ್ಷರ ಪುರುಷರಿಂದಲೂ ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮ ಎಂದು ಸ್ಪಷ್ಟವಾಗಿರುವುದರಿಂದ ಇಲ್ಲಿ ಅವ್ಯಕ್ತ ಎಂದಾಗ ಅಕ್ಷರ ಪುರುಷ ಅರ್ಥಾತ್ ಶ್ರೀತತ್ವವೆಂದು ಕರೆಯಲಾಗಿರುವ ಚಿತ್ ಪ್ರಕೃತಿ ಎಂದು ಇನ್ನೊಂದು ವ್ಯಾಖ್ಯಾನ. ಚಿತ್ ಪ್ರಕೃತಿ ಎಂದರೆ ಜೀವಜಾಲವನ್ನೆಲ್ಲ ತನ್ನ ಕೂಟದಲ್ಲಿ ಹಿಡಿದಿಟ್ಟ ಜಡ ಪ್ರಕೃತಿಗೆ ಮೂಲವಾದ, ಜಡ ಪ್ರಕೃತಿಯು ವ್ಯಕ್ತವಾದರೆ ತಾನು ಅವ್ಯಕ್ತವಾದ ಚಿತ್ ಪ್ರಕೃತಿ. ಅವ್ಯಕ್ತ ತತ್ವವು ಗಹನವಾದುದೇ ಆದರೂ, ಅವ್ಯಕ್ತೋಪಾಸಕರು ನನ್ನಲ್ಲಿಗೇ ಬಂದು ಸೇರುತ್ತಾರಾದರೂ ಅವ್ಯಕ್ತೋಪಾಸನೆ ಉಪಾಸಕರಿಗೆ ಕ್ಲೇಶದಾಯಕ ಎನ್ನುತ್ತಾನೆ ಕೃಷ್ಣ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಹಾಗಾದರೆ ಏನು ಮಾಡಬೇಕು ಎಂದರೆ, ಏನೆಲ್ಲ ಮಾಡುತ್ತೀರಿ ಅದನ್ನೆಲ್ಲ ಅರ್ಪಿಸಿಬಿಡಿ ನನಗೆ ಎನ್ನುತ್ತಾನೆ. ಅರ್ಪಿಸುವುದಕ್ಕಾಗಿಯೇ ಕರ್ಮ ಮಾಡಿ ಎನ್ನುತ್ತಾನೆ. ನನ್ನನ್ನೇ ನೆನೆಯಿರಿ ಎನ್ನುತ್ತಾನೆ. ಏನನ್ನು ನೆನೆದರೂ ಅದು ನನ್ನನ್ನು ನೆನೆದಂತೆ ಎಂದು ಬಗೆಯಿರಿ ಎನ್ನುತ್ತಾನೆ. ಅದೇ ತಾನೇ ವಿಶ್ವರೂಪದ ಅರ್ಥ. ಇಂಥವರನ್ನು ಈ ಹುಟ್ಟು ಸಾವಿನ ಆವೃತ್ತದಿಂದ ನಾನು ಮೇಲೆತ್ತುವೆ ಎನ್ನುತ್ತಾನೆ ಕೃಷ್ಣ. ಅಥವಾ ಊರ್ಧ್ವಂ ಎಂದು ಕೃಷ್ಣನ ಮಾತು, ನನ್ನಲ್ಲಿ ಇಡಿಯಾಗಿ ನಿನ್ನ ಮನಸ್ಸನ್ನು ಇಡು. ಅಥವಾ ಊರ್ಧ್ವಂ, ಮತ್ತೆ ಮೇಲೇರುವೆ, ನ ಸಂಶಯ, ಇದು ಖಚಿತ. ಆದರೆ ದೇವರಲ್ಲಿ ಮನಸ್ಸನ್ನು ಇಡಿಯಾಗಿ ಇಡುವುದು ಕಷ್ಟ ಸಾಧ್ಯ. ಖಂಡಿತಕ್ಕೂ ಕಷ್ಟ ಎನ್ನುವುದು ದೇವರಿಗೆ ಗೊತ್ತಿದೆ, ಅದು ಸುಲಭವಲ್ಲ. ಆದರೆ ಅಭ್ಯಾಸ ಮಾಡು. ಅಭ್ಯಾಸ ಎಂದರೆ ಮರಳಿ ಮರಳಿ ಮಾಡುವುದೇ. ಅದೂ ಕಷ್ಟವಾದದ್ದೇ. ಅದೂ ಕಷ್ಟವಾದರೆ ಆಗಲು ದಾರಿ ಇದೆ, ದಾರಿ ಮುಚ್ಚಿಲ್ಲ. ಬಾಳಿನಲ್ಲಿ ಕರ್ಮವನ್ನಂತೂ ಮಾಡಲೇಬೇಕಲ್ಲವೇ? ಕರ್ಮವನ್ನು ಮಾಡು, ನನಗಾಗಿ, ನನ್ನ ಪೂಜೆ ಎಂದು ಮಾಡು. ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಂ ಅವಾಪ್ಸ್ಯಸಿ, ಸಿದ್ಧಿಯನ್ನು ಹೊಂದುವೆ. ಇದೂ ಕಷ್ಟವಾದರೆ, ಅಂದರೆ ದೇವರಿಗಾಗಿ ಈ ಕರ್ಮಗಳನ್ನು ಮಾಡುತ್ತೇನೆ ಎಂದು ತಿಳಿಯುವುದೇ ಕಷ್ಟವಾದರೆ ಮತ್ತೂ ಉದ್ಧಾರದ ದಾರಿ ಮುಚ್ಚಿಲ್ಲ. ಮಾಡುವ ಕರ್ಮಗಳ ಕೊನೆಯಲ್ಲಾದರೂ, ಅಂದರೆ ಕರ್ಮ ಫಲಾನುಭವ ಮಾಡುವ ಕಾಲದಲ್ಲಾದರೂ ನನ್ನನ್ನು ನೆನೆಸಿ ಫಲತ್ಯಾಗದ ಅಭ್ಯಾಸ ಮಾಡು. ನಿಜಕ್ಕಾದರೆ ಕರ್ಮಫಲತ್ಯಾಗ ಧ್ಯಾನಕ್ಕಿಂತಲೂ ಉನ್ನತವಾದ ಸ್ತರ. ಫಲತ್ಯಾಗವೇ ಬಿಡುಗಡೆಯ ಸೋಪಾನ. ತ್ಯಾಗಾತ್ ಶಾಂತಿ ಅನಂತರಂ. ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಯಾವ ಉಪಾಸನೆ ಶ್ರೇಷ್ಠ ಎಂದು ಕೇಳಿದ್ದ. ಅದನ್ನು ಮರೆಯದೆ ಈ ಚಿಕ್ಕ ಅಧ್ಯಾಯದ ಕೊನೆಯಲ್ಲಿ ತನಗೆ ಯಾರು ಮೆಚ್ಚು, ಎಂಥವನು ಮೆಚ್ಚು, ಲೋಕದಲ್ಲಿ ಹೇಗೆ ಬಾಳುತ್ತಿರುವವನು ತನಗೆ ಪ್ರೀತಿಪಾತ್ರ ಎಂದು 8 ಶ್ಲೋಕಗಳಲ್ಲಿ ಕೃಷ್ಣ ಹೇಳುತ್ತಾ ಹೋಗಿದ್ದಾನೆ. ಅದ್ವೇಷ್ಟ ಸರ್ವಭೂತಾನಾಂ, ಯಾರನ್ನು ತನ್ನ ಹಗೆ ಎಂದು ಕಾಣದವನು, ಇಂಥವನು ಕೃಷ್ಣನಿಗೆ ಮೆಚ್ಚು. ಭಕ್ತಃ ಸಮೇ ಪ್ರಿಯಃ, ಏಕೆಂದರೆ ಅದು ಯಾರನ್ನೂ ತನ್ನ ಹಾಗೆ ಎಂದು ಕಾಣದ ಸ್ಥಿತಿ ಕೃಷ್ಣನ ಆಂತರಿಕ ಸ್ಥಿತಿಯೇ ಆಗಿದೆ. ಆದುದರಿಂದಲೇ ಭಕ್ತನ ಭಕ್ತಳ ಅಂತರಂಗ ಕೃಷ್ಣನ ಅಂತರಂಗದ ಜೊತೆಗೆ ಶ್ರುತಿಗೂಡುತ್ತದೆ. ವಿಶ್ವರೂಪವನ್ನು ಕಂಡ ಮೇಲೆ ಯಾರನ್ನು ದ್ವೇಷಿಸುವುದು ಸಾಧ್ಯ? ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯ. ಲೋಕವನ್ನು ಉದ್ವಿಗ್ನಗೊಳಿಸದವನು ಮತ್ತು ಲೋಕದಿಂದ ಉದ್ವಿಗ್ನಗೊಳ್ಳದವನು ಲೋಕದಲ್ಲಿ ಇದ್ದು ಲೋಕವನ್ನು ಮೀರಿದವನ ಸ್ಥಿತಿ ಇದು. ಅಂದರೆ ಇದು ಕೃಷ್ಣನ ಸ್ತರವೇ ಆಗಿದೆ. ವಿಶ್ವರೂಪವನ್ನು ಕಂಡು ಭಯಭೀತನಾಗಿದ್ದ ಅರ್ಜುನ ಅಂದರೆ ಉದ್ವಿಗ್ನನೇ ಆಗಿದ್ದ. ಮತ್ತೆ ಕೃಷ್ಣ ಅವನಿಗೆ ಸಮಾಧಾನ ಹೇಳಿ ಅರ್ಜುನನು ಸೌಮ್ಯನಾದನಲ್ಲ, ಅರ್ಜುನ ಉದ್ವಿಗ್ನನಾಗುವುದು ಕೃಷ್ಣನಿಗೆ ಬೇಕಿಲ್ಲ. ಸರ್ವಾರಂಭ ಪರಿತ್ಯಾಗಿ ಯಾವುದನ್ನೂ ತನಗಾಗಿ ಮಾಡದ ದೈವಭಕ್ತ ಮಾಡುತ್ತಾನೆ, ಆದರೆ ತನಗಾಗಿ ಮಾಡುವುದಿಲ್ಲ. ಎಲ್ಲ ಮಾಡುವುದರ ಜೊತೆಗೆ ಆಗುವುದು ಒಂದು ಇರುತ್ತದೆ. ಮಾಡುವುದು ಮತ್ತು ಆಗುವುದು ಎರಡೂ ಒಟ್ಟಿಗೆ ಇವೆ. ಆಗುವುದರ ಕಡೆಗೆ ಅಂದರೆ ಆಗುವಂತೆ ಮಾಡುವ ಭಗವಂತನ ಕಡೆಗೆ ಮನಸ್ಸು ಕೊಟ್ಟವನಿಗೆ ಎಲ್ಲವೂ ಕೂಡ ಭಗವಂತನು ಮಾಡುವುದೇ ಆಗಿದೆ. ಇಂಥವನು ಸರ್ವಾರಂಭ ಪರಿತ್ಯಾಗಿ ತನಗಾಗಿ ಏನನ್ನು ಮಾಡದವನು. ಇಂಥ ಭಕ್ತ ಕೃಷ್ಣನಿಗೆ ಇಷ್ಟವಂತೆ. ಹಾಗೆಯೇ ಶುಭಾಶುಭ ಪರಿತ್ಯಾಗಿ ಎನ್ನುವ ಮಾತು, ಒಳ್ಳೆಯದು ಮತ್ತು ಕೆಟ್ಟದ್ದು ಇವುಗಳ ತೀರ್ಮಾನ ಯಾರು ಮಾಡಬೇಕು? ದೇವರಲ್ಲದೆ. ಮಾನವನ ಜೀವನದಲ್ಲಿ ಒಬ್ಬರ ಒಳಿತು ಮತ್ತೊಬ್ಬರ ಕೆಡುಕಾಗಿರುವಾಗ, ಒಬ್ಬರ ಕೆಡುಕು ಮತ್ತೊಬ್ಬರ ಒಳಿತಾಗಿರುವಾಗ ದೇವರನ್ನು ನೆಚ್ಚಿ ಸಹಜವಾಗಿ ಬದುಕುವವನೇ ಎಲ್ಲರಿಗೂ ಒಳ್ಳೆಯದು ಮಾಡುತ್ತಾನೇನೋ. ಹೀಗೆ ಸರ್ವಮಿತ್ರನಾಗಿ ಸುಖ ದುಃಖಾನುಭವಗಳಲ್ಲಿ ಸಮಾನನಾಗಿ ದ್ವಂದ್ವಗಳನ್ನು ಮೀರಿದವನಾಗಿ ಬದುಕಿನ ಸರ್ವಾನುಭವಗಳಲ್ಲಿ ಭಗವಂತನನ್ನು ಮರೆಯದ ಭಕ್ತ ಬದುಕನ್ನೇ ಭಗವಂತನಿಗೆ ಕೊಟ್ಟು ಭಗವಂತನನ್ನೇ ತಾನು ಪಡೆಯುವನು.